ശിവനമഹ അഭ്രമം ഭംഗരഹിതം അജരം യുനം സദാ ആനന്ദതീർത്ഥമത്ലം ഭജേ താപത്രയാഭം നിത്യാസിദ്ധാന്തതുദ്ധാന്ത വിധ്വംസരക്ഷണ ദൈതീത്യാകൃത നിർഭാസതാം നോ ഹൃദംബരെ അർത്ഥികൽപ്തകൽപ്പയം പ്രത്യത്യകേസരി വ്യാസതിത്ത ഗുരുഭൂയാത് അസ്മദിഷ്ടാ സിദ്ധയെ തപോ വിദ്യാവിരക്ത്യാദി സദ്ഗുണോകാകരാദിരാജഗുരു വന്ദേ ഹൈദ്യോദാശയാൻ പൂജ്യ രാഘവേന്ദ്രായ സത്യശ്രമണതായ ച ഭജതാം കൽപ്പവൃക്ഷായ നമതാം കാമധേനവേ ദുർവാദിധ്വാന്തരവേ വൈഷ്ണവേന്ദീവരേന്ദവേ ശ്രീരാഘവേന്ദ്രഗുരുവേ നമോ അത്യന്തയാളവേ ആപാദമൗളിപര്യന്തം ഗുരുണാമാക്തിം സ്മരേ തേന വിഘ്നഃ പ്രണശ്യന്തി സിദ്ധ്യന്ത മനോരഥാഃ ഹരിഃ ഓം ശ്രീ ഗുരുഭ്യോ നമഃ. ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತಿಂದು ಕಂಟಿನ್ಯೂ ಮಾಡಲಿಕ್ಕೆ ಮುಂಚೆ ಒಂದು ಮುಖ್ಯವಾದ ಒಂದು ಅಂಶ ಹೇಳೋಣ ಅಂಥೇಳಿ. ಇದು ಎಲ್ಲರಿಗೂ ಬರುವಂತಹ ಒಂದು ಸಂಶಯ. ವಿಷ್ಣು ಸಹಸ್ರನಾಮ ಹೇಳುವಾಗ ನಾವು ಇದು ಚರ್ಚೆ ಮಾಡಿದ್ದೀವಿ, ಮತ್ತು ಒಂದು ಸರಿ ಹೇಳ್ತಾ ಇದ್ದೀನಿ. ಹೇಗೆ ಹೇಳಬೇಕು? ಕೇವಲ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕಾ, ಇಲ್ಲ ಮುಂದೆ ಬರುವಂತಹ ಪೂರ್ವಪೀಠಿಕ ಉತ್ತರ ಪೀಠಿಕ ಹೇಳಬೇಕಾ, ಆ ಪೂರ್ವಪೀಠಿಕ ಉತ್ತರ ಪೀಠಿಕದಲ್ಲಿ ಏನು ಹೇಳಬೇಕು, ಯಾವುದು ಹೇಳಬಾರದು, ಅದರಲ್ಲಿ ಏನಾದರೂ ಸ್ವಲ್ಪ ರೂಲ್ಸ್ ಏನನ್ನ ಇದ, ಯಾವುದು ತಪ್ಪಿಲ್ಲದೆ ಹೇಗೆ ಮಾಡಬೇಕು, ಈ ಸಂಶಯಗಳೆಲ್ಲ ಬರುತ್ತೆ. ನಾನು ಮುಂದೆ ಹೇಳಿದಂತೆ ಮೂರು ವಿಧವಾಗಿ, ಒಂದು ಜಸ್ಟ್ ಋಷಿ ದೇವತೆ ಛಂದಸ್ಸನ್ನು ಹೇಳಿಬಿಟ್ಟು ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದ ವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತ ಶ್ರೀ ಮಹಾವಿಷ್ಣು ಪ್ರೀತ್ಯತೆ ಜಪೇ ವಿನಿಯೋಗ ಅಂತ ಹೇಳಿಬಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಓಂ ವಿಶ್ವಸ್ಮೈ ನಮಃ ಅಂಥೇಳಿ ಓಂ ವಿಶ್ವಂ ವಿಷ್ಣು ಬೃಹತ್ಕಾರೋ ಅಂತ ವಿಷ್ಣು ಸಹಸ್ರನಾಮವನ್ನು ಮಾತ್ರ ಹೇಳಿಬಿಟ್ಟು ಪೂರ್ಣಗೊಳಿಸುವುದು. ಕೊನೆಯಾಗಿ ಬಂದಾಗ ಅದು ಸರ್ವ ಪ್ರಣಾಯದ ಅಂತ ಹೇಳಿದ ಮೇಲೆ ಬಹಳ ಮಂದಿ ವನಮಾಲಿ ಗದೀಶಾನಿ ಅಂತ ಹೇಳ್ತಾರೆ. ಅದು ಮಹಾಭಾರತದಲ್ಲಿ ಆ ಸಂದರ್ಭದಲ್ಲಿ ಬಂದ ಶ್ಲೋಕ ಅಲ್ಲ ಅದು. ಆದ್ದರಿಂದ ಅದನ್ನು ಹೇಳದೆ ಮುಗಿಸುವುದು. ಇಲ್ಲ, ಎರಡನೇ ವಿಧಾನ ಏನು ಅಂತ ಹೇಳಿದರೆ, ನಾವು ಪೂರ್ವಪೀಠಿಗೆ ಅದನ್ನು ಹೇಳಿಬಿಟ್ಟು, ಅಂದರೆ ಮಹಾಭಾರತದಲ್ಲಿ ಬರುವಂತಹ ಮಾತುಗಳು, ಯುಧಿಷ್ಠಿರ ಉವಾಚ ಅಂಥೇಳಿ ನಾವು ಯಾವ್ದು ಹೇಳಿದ್ದೀವೋ, ಮಹಾಭಾರತದಲ್ಲಿ ಬರುವ ಪೂರ್ವಪೀಠಿಕವನ್ನು ಮಾತ್ರ ಹೇಳಿ ವಿಷ್ಣು ಸಹಸ್ರನಾಮ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟು ಕೊನೆಯಾಗಿ ಮಹಾಭಾರತದಲ್ಲಿರುವ ಶ್ಲೋಕಗಳನ್ನು ಮಾತ್ರ ಹೇಳುವುದು. ಉತ್ತರ ಪೀಠಿಕೆಯಲ್ಲಿ ಕೂಡ ಆ ಫಲಸ್ತುತಿಯಾಗಿ ಬರುವಂತಹದ್ದು ಅದನ್ನು ಹೇಳುವಂತಹದ್ದು ಎರಡನೇ ಪದ್ಧತಿ. ಇಲ್ಲ, ಮೂರನೆಯದು ಸಂಪ್ರದಾಯದಲ್ಲಿ ಬಂದಿರುವಂತಹ ಅದನ್ನು ಹೇಳಿದಾಗ, ಅದನ್ನು ಹೇಳಿದಾಗಲೂ ನಾವು ಅದನ್ನು ಸರಿಯಾಗಿ, ಅಂದರೆ ಪೂರ್ವಪೀಠಿಕೆ ಈ ಮಹಾಭಾರತದ ವಚನಗಳು ಮಾತ್ರವಲ್ಲದೆ ಓಂ ಶುಕ್ಲಾಂ ವರದಂ ವಿಷ್ಣು ಶಶಿವರ್ಣಂ ಅಂತ ಅಲ್ಲಿಂದ ಇಟ್ಟುಕೊಂಡು ಎಲ್ಲವನ್ನು ಹೇಳದ ಬಂದು ಆಮೇಲೆ ಮಹಾಭಾರತ ಶುರು ಆದ ಮೇಲೆ ಪೂರ್ತಿಯಾಗಿ ಮಹಾಭಾರತದಲ್ಲಿರುವ ಶ್ಲೋಕಗಳನ್ನ ಎಲ್ಲ ಹೇಳಿಬಿಟ್ಟು ಮತ್ತು ಸಂಪ್ರದಾಯದಲ್ಲಿ ಬರುವಂತಹ ಉತ್ತರ ಪೀಠಿಕದಲ್ಲಿ ಹೇಳುವಂತಹದ್ದು, ಅದು ಮೂರನೇ ಪದ್ಧತಿ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದರೆ, ಈಗ ಉದಾಹರಣೆಗೆ ಬಹಳ ಪ್ರಸಿದ್ಧವಾಗಿ ಹೇಳಿದಂತಹದ್ದು ಎಂ ಎಸ್ ಸುಬ್ಬಲಕ್ಷ್ಮಿ ಹೇಳಿದಂತಹದ್ದಿದೆ. ಅದರಲ್ಲಿ ಎಲ್ಲಾ ಪುಸ್ತಕಗಳಲ್ಲಿ ಹಾಗೆ ಪ್ರಿಂಟ್ ಮಾಡಿದ್ದಾರೆ, ಅದಕ್ಕೆ ಹಾಗೆ ಹೇಳಿದ್ದಾರೆ. ಎಲ್ಲದರಲ್ಲಿ ಇರುವಂತಹದ್ದು ಏನಂತ ಹೇಳಿದ್ರೆ, ಈ ವನಮಾಲಿ ಗದೀಶಾಂಗಿ ಅಂತ ಸೇರಿಸಿರುವಂತಹ ಶ್ಲೋಕ ಯಾವುದಿದೋ ಅದು 108ನೇ ಶ್ಲೋಕ ಅಂತ ಹೇಳಿ ಅದನ್ನು ಸೇರಿಸಿಬಿಟ್ಟು ಅದು ಮಹಾಭಾರತದಲ್ಲೇ ಬಂದಿರುವಂತೆ ಜನರಿಗೆ ಒಂದು ತಪ್ಪು ತಿಳುವಿಕೆ ಬರುವ ಅವಕಾಶವೂ ಇದೆ. ಯಾಕಂದ್ರೆ ಪೂರ್ವಪೀಠಿಕದಲ್ಲಿ ಯುಧಿಷ್ಠಿರ ಭೀಷ್ಮ ಸಂವಾದದಲ್ಲಿ ಬರುವಂತಹ 13 ಶ್ಲೋಕಗಳಿವೆ. ಅದರ ಜೊತೆಲಿ ಸೇರಿಸ್ಕೊಂಡ್ರೆ ಕೊನೆಯಾಗಿ ಸರ್ವ ಪ್ರಣಾಯದ ಅಂತ ಎಂಡ್ ಆಗುವುದು 107ನೇ ಶ್ಲೋಕ ಆಗುವುದಿಲ್ಲ, ಅದು 120ನೇ ಶ್ಲೋಕ ಆಗತ್ತೆ. ಆದ್ದರಿಂದ ಅದಕ್ಕೆ ಇದು ಸೇರಿಸಬೇಕಾಗಿದೆ, ಅವಶ್ಯಕ ಸೇರಿಸಬಾರದು. ಆಕ್ಚುಲ್ ಆಗಿ ಆ ಮಹಾಭಾರತ ಶ್ಲೋಕಗಳೆಲ್ಲ ಮುಗಿಸಿಬಿಟ್ಟು ಕೊನೆಯಾಗಿ ಅರ್ಜುನ ವಾಚ ಪದ್ಮಪತ ವಿಶಾಲಾಕ್ಷ ಅಂತ ಯಾವ್ದು ಹೇಳ್ತೀವೋ ಮುಂಚೆ ಬೇಕಂದ್ರೆ ಇದು ಹೇಳ್ಕೊಡ್ರಿ, ಯಾವುದು ವನ ಮಾಲಿಗದೀಶಾಂಗ ಅಂದ್ರೆ ತಿಳುವಳಿಕೆ ಇರಬೇಕು, ಯಾವುದು ಮಹಾಭಾರತದಲ್ಲಿ ಬರುವ ಶ್ಲೋಕಗಳು, ಯಾವುದು ಮಹಾಭಾರತದಲ್ಲಿ ಬರದೇ ಇರುವಂತಹ ಶ್ಲೋಕಗಳು, ಅಂದ್ರೆ ನಾವು ಸಂಪ್ರದಾಯದಲ್ಲಿ ಹೇಳುವಂತಹ ಶ್ಲೋಕಗಳು, ಯಾವುದು ಯಾವುದು ಎಲ್ಲಿ ಹೇಳಬೇಕೋ ಅಲ್ಲೇ ಅದನ್ನು ಹೇಳುವುದು ಸರಿಯಾದ ವಿಧಾನ, ಅದು ಒಂದು. ಆದ್ದರಿಂದ ಹೇಳುವ ಪದ್ಧತಿಯಲ್ಲಿ ಮಧ್ಯ ಮಹಾಭಾರತ ಶ್ಲೋಕಗಳ ಮಧ್ಯದಲ್ಲಿ ಬೇರೆ ಶ್ಲೋಕವನ್ನು ಸೇರಿಸೋದು ಸರಿಯಲ್ಲ, ಅದು ಒಂದು. ಎರಡನೇದಾಗಿ ಶ್ರೀ ಸರ್ವಪ್ರಾಣಾಯತ ಓನ್ ನಮೈತಿ ಓನ್ ನಮೈತಿ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಬರುವ ಶ್ಲೋಕಗಳಿಗೆ ಆ ಮಧ್ಯದಲ್ಲಿ, ಯಾಕಂದ್ರೆ ವೇದವ್ಯಾಸದ ಹಾಗೆ ಬರೆದಿಲ್ಲ, ಮಧ್ಯದಲ್ಲಿ ಹೇಳ್ತಾ ಇರುವಾಗ ಅದನ್ನು ಸರ್ವಪ್ರಾಣಾಯತ ಓನ್ ನಮೈತಿ ಅಂತ ಹೇಳುವುದು ಅದು ಮಹಾಭಾರತದ ವಚನವಲ್ಲ, ಆದ್ದರಿಂದ ಅದು ಹೇಳುವುದು ಸರಿಯಲ್ಲ. ಅಂದರೆ ಒಟ್ಟಾರೆ ನೀವು ಯಾವುದಾದರೂ ಈ ಮೂರಲ್ಲಿ ಯಾವ್ದಾರಿಯಾದರೂ ತಗೋಬಹುದು, ಆದರೆ ಮಹಾಭಾರತ ಶ್ಲೋಕಗಳನ್ನು ಹೇಳುವಾಗ ಅದನ್ನು ಗಂಗಾ ಪ್ರವಾಹ ಇದ್ದಂತೆ, ಅದನ್ನು ಯಾವುದು ಮಧ್ಯದಲ್ಲಿ ಅಡ್ಡಿ ಹೇಳದೆ ಇದಿಷ್ಟಿರವಾಚ ಅಂತ ಶುರು ಆದ ಮೇಲೆ ಕೊನೆಯವರೆಗೂ ನಾವು ಹೇಳುವಂತಹದ್ದು ಅದನ್ನು ಹಾಗೇ ಹೇಳಿಬಿಟ್ಟು ಮಹಾಭಾರ ಶ್ಲೋಕಗಳೆಲ್ಲ ಮುಗಿಸಿಬಿಟ್ಟ ಮೇಲೆ ಉತ್ತರ ಪೀಠಿಕದಲ್ಲಿರುವ ಶ್ಲೋಕಗಳನ್ನು ಹೇಳಬಹುದು. ಆದ್ದರಿಂದ ಇದನ್ನು ಯಾವ್ದ್ಯಾವ್ದು ಎಲ್ಲಿ ಬರುತ್ತೆ ಅನ್ನೋದು ಸೊ ವನಮಾಲಿಗದೀಶ ಅನ್ನೋದು ಹೇಳಬಾರ್ದಂತ ನಾನು ಹೇಳ್ತಾ ಇಲ್ಲ. ಮಹಾಭಾರತ ಶ್ಲೋಕಗಳೆಲ್ಲ ಮುಗಿದ ಮೇಲೆ ಆವಾಗ ಅದು ಹೇಳ್ರಿ ವನಮಾಲಿಗದೀಶ ಅನ್ನೋದು ಹೊರಗೆ ಕೊನೆಯಾಗಿ ಅದು ಮಹಾಭಾರತ ಶ್ಲೋಕಗಳು ಮುಗಿದ ಮೇಲೆ ಆ ಅರ್ಜುನ ವಾಚ ಪದ್ಮೋತ್ತರ ವಿಶಾಲಾಕ್ಷ ಅಂತ ಯಾವ್ದು ಹೇಳಿದೀವೋ ಅದಕ್ಕೆ ಮುಂಚೆ ವನಮಾಲಿಗದೀಶ ಅನ್ನೋ ಶ್ಲೋಕವನ್ನು ಹೇಳಿಬಿಟ್ಟು ಹಾಗೆ ಹೇಳುವುದು ಅದು ಸರಿ. ಯಾಕಂದ್ರೆ ಮಹಾಭಾರತ ಶ್ಲೋಕಗಳ ಮಧ್ಯದಲ್ಲಿ ಯಾವುದನ್ನು ಸೇರಿಸುವುದು ಬೇಡ ಅನ್ನುವುದೇ ಅಲ್ಲಿ ಮುಖ್ಯವಾದ ಅಂಶವಾಗಿದೆ. ಇದನ್ನು ಜಸ್ಟ್ ನೆನಪಿಗೆ ತಂದುಕೊಟ್ಟು ಬಿಟ್ಟು ನಾವು ವಷಟ್ಕಾರ ಅನ್ನುವುದನ್ನು ಅರ್ಥ ಚಿಂತನೆಯನ್ನು ಮಾಡಿದ್ದೀವಿ. ಕೊನೆಯಾಗಿ ಎರಡು ಅರ್ಥಗಳನ್ನು ಕೂಡ ಇಲ್ಲಿ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಶಬ್ದ ಭೂತ ಭವ್ಯ ಭವತ್ ಪ್ರಭು ಅನ್ನೋದಕ್ಕೆ ಹೋಗೋಣ. ಆ ಎರಡೇನಂದ್ರೆ ವಷಟ್ಕಾರ ಅದನ್ನು ನಾವು ಬಿಡಿಸಿ ವಷಟ್ಕಾರ ಅಂತ ಹೇಳಿ ಅಲ್ಲಿ ಷಟ್ ಅಂದ್ರೆ ಆರರ ಗುಂಪು. ಆರರ ಗುಂಪನ್ನು ಎಲ್ಲ ನೋಡ್ತಾ ಬಂದಿದ್ದೀವಿ. ನಾವು ಕೊನೆಯಾಗಿ ನೋಡಿದಂತಹ ಆರರ ಗುಂಪು ಬ್ರಹ್ಮ ಅಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಂತ ಹೇಳಿ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಅರ್ಜುನ ಕೇಳಿದ ಪ್ರಶ್ನೆಗೆ ಶ್ರೀಕೃಷ್ಣ ಕೊಟ್ಟಿರುವಂತಹ ಸಮಾಧಾನ, ಆ ಶಬ್ದಗಳ ಅರ್ಥವನ್ನು ನಾವು ಚಿಂತನೆ ಮಾಡಿದ್ದೀವಿ. ಸೊ ಆ ಆರರ ಅರ್ಥವನ್ನು ಭಗವಂತ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಪೂರ್ಣವಾಗಿ ಭಗವಂತ ಸಮಗ್ರವಾಗಿ ತಿಳಿದಿದ್ದಾನೆ. ಮಿಕ್ಕವರೆಲ್ಲರೂ ಅವರವರ ಯೋಗ್ಯತೆಗೆ ತಕ್ಕಂತೆ ತಿಳಿದಿದ್ದಾರೆ ಅಂತ ಹೇಳಿ ಅದನ್ನು ತತ್ವವಿವೇಕದಿಂದ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಕೋಟ್ ಮಾಡಿದ್ದನ್ನು ಇಟ್ಟುಕೊಂಡು ನಾವು ಆ ಅರ್ಥ ಚಿಂತನೆಯನ್ನು ನೋಡಿದ್ದೀವಿ. ಅದಾದ ಮೇಲೆ ಈಗ ನೆಕ್ಸ್ಟ್ ಇದರಲ್ಲಿ ಅದರಲ್ಲಿ ವಷಟ್ಕಾರ ಅಂದ್ರೆ ಅಷಟ್ ಅನ್ನುವ ಶಬ್ದಕ್ಕೆ ಆರರ ಗುಂಪು. ಆರು ಅಂದ್ರೆ ಆರು ಇಂದ್ರಿಯಗಳು. ಷಡಿಂದ್ರಿಯಾನಿ ಪ್ರೇರಣಾರ್ಥಂ ವಾತಿ ಗಚ್ಚತಿ ಇತಿ ವಷಟ್ ಅಂತೇಳಿ ವ ವಾತಿ ವ ಗತಿ ಗಂಧನಯೋಹೋ ಅಂತ ಹೇಳಿದಂತೆ ಭಗವಂತ ಈ ಆರರಲ್ಲಿ ಮನಸ್ಸಷ್ಟಾನಿಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕಶ್ಯತಿ ಅಂತ ಹೇಳಿದಂತೆ ಆರು ಇಂದ್ರಿಯಗಳು ಯಾವುದು, ಆ ಆರು ಇಂದ್ರಿಯಗಳನ್ನು ಪರಮಾತ್ಮ ಪ್ರೇರಿಸುವ ರೂಪವುಗಳು ಅದು ಅರ್ಥ ಹೃಷಿಕೇಶ ಅನ್ನುವ ಭಗವಂತನ ರೂಪ. ಅದನ್ನು ಸ್ವಲ್ಪ ನಾವು ಇಲ್ಲಿ ಚಿಂತನೆ ಮಾಡೋಣ. ನಾವು ವಿಷಯ ಗ್ರಹಣ ಮಾಡಬೇಕಂದ್ರೆ ನಮಗೆ ಜ್ಞಾನ ಸಂಪಾದನೆ ಜ್ಞಾನೇನೈವ ಪರಂಪದ ಜ್ಞಾನ ಬರಬೇಕು. ಜ್ಞಾನ ಹೇಗೆ ಬರುತ್ತೆ ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಜ್ಞಾನ ತಂದುಕೊಳ್ತೀವಿ. ಅದರವಾಗಿ ಮುಖ್ಯವಾಗಿ ಶ್ರವಣೇಂದ್ರಿಯ ಯಾವುದಿದೋ ಆ ಶ್ರವಣೇಂದ್ರಿಯ ಕಿವಿಯಿಂದ ಕೇಳ್ತೀವಿ. ಅಷ್ಟೇ ಅಲ್ಲದೆ ಈ ಘ್ರಾಣೇಂದ್ರಿಯವಾಗಲಿ ಮಿಕ್ಕ ಇಂದ್ರಿಯಗಳು ಶ್ರವಣೇಂದ್ರಿಯಕ್ಕೆ ಉಪಕಾರಿಯಾಗಿರುವಂತಹದ್ದು. ಘ್ರಾಣೇಂದ್ರಿಯದಿಂದ ಬರುವ ಜ್ಞಾನ ವಾಸನೆ ನೋಡ್ತೀವಿ. ಆದರೆ ವಾಸನೆ ನೋಡುವುದರ ಮೂಲಕವಾಗಿ ಏನು ಅಂದ್ರೆ ಭಗವಂತನ ತುಳಸಿಯ ವಾಸನೆ ನೋಡುವುದು. ಇದು ಅಂದ್ರೆ ಭಗವತ್ ಸಂಬಂಧವಾದದ್ದು ವಾಸನೆ ನೋಡುವುದರ ಮೂಲಕವಾಗಿ ಅಂತಃಶುದ್ಧಿ ಆಗತ್ತೆ. ಈ ವಿಧವಾಗಿ ನೋಡುವುದು ಭಗವಂತನ ಪೂಜೆಯನ್ನು ನೋಡುತ್ತೀವಿ ಭಗವಂತನ. ಸೊ ಕಣ್ಣುಗಳಿಂದ ಭಗವಂತನ ವಿಷಯ ಇಲ್ಲ ಪುಸ್ತಕ ಓದ್ತೀವಿ, ಓದುವಾಗ ಕಣ್ಣುಗಳು ಬೇಕು. ಆದ್ದರಿಂದ ಕಣ್ಣುಗಳು ಚಕ್ಷುರಿಂದ್ರಿಯ ಬೇಕು. ಹೀಗೆ ಪಂಚ ಜ್ಞಾನೇಂದ್ರಿಯಗಳಿಂದ ನಾವು ನಾಲಿಗೆ ಅಂದ್ರೆ ನಾಲಿಗೆಯಿಂದ ಭಗವಂತನ ಪ್ರಸಾದ ಸ್ವೀಕಾರ ಮಾಡುವುದು. ಹೀಗೆ ಎಲ್ಲವೂ ಭಗವತ್ ಪರವಾದಂತಹ ವಿಷಯಗಳಲ್ಲಿ ಇಂದ್ರಿಯಗಳನ್ನು ಪ್ರೇರೇಪಿಸುವವನು ಭಗವಂತ ಆಗಿದ್ದಾನೆ. ಈ ಇಂದ್ರಿಯಗಳು ಸ್ವತಃ ಅವುಗಳಿಗೆ ಸಾಮರ್ಥ್ಯ ಇಲ್ಲ, ಮನಸ್ಸನ್ನು ಉಪಯೋಗಿಸ ಅಂದ್ರೆ ಮನಸ್ಸಿರಬೇಕು. ಮನಸ್ಸಿಂದ ನೋಡಿದಾಗನೇ ನಮ್ಗೆ ಆ ಕಣ್ಣು ಪೂರ್ತಿ ಕೆಲಸ ಮಾಡುತ್ತೆ. ಕಿವಿಯಿಂದ ಮನಸ್ಸು ಕೊಟ್ಟು ಕೇಳಿದಾಗ ಕಿವಿಗಳಿಗೆ ಪೂರ್ತಿ ಪ್ರಯೋಜನ ಬರುತ್ತೆ. ಆದ್ದರಿಂದ ಮನಸ್ಸು ಎಲ್ಲದಕ್ಕೂ ಆಧಾರಭೂತವಾಗಿದೆ. ಆದ್ದರಿಂದ ಈ ಆರು ಇಂದ್ರಿಯಗಳು ಮನಸ್ಸು ಪ್ಲಸ್ ಪಂಚ ಜ್ಞಾನೇಂದ್ರಿಯಗಳು ಕಿವಿ ಕಣ್ಣು ಮೂಗು ಆಮೇಲೆ ರುಚಿ ಇದು ರಸನೇಂದ್ರಿಯ ಹೀಗೆ ಈ ಐದು ಇಂದ್ರಿಯಗಳು ಸ್ಪರ್ಶೇಂದ್ರಿಯ ಸ್ಪರ್ಶ. ಸೊ ಈ ವಿಧವಾಗಿ ಐದು ಇಂದ್ರಿಯಗಳು ಪ್ಲಸ್ ಮನಸ್ಸು ಈ ಆರು ಇಂದ್ರಿಯಗಳು ನಮಗೆ ಭಗವಂತ ಅವುಗಳಲ್ಲಿ ನಿಂತು ಹೃಷಿಕೇಶ ಹೃಷಿಕ ಅಂದ್ರೆ ಇಂದ್ರಿಯ ಇಂದ್ರಿಯಕ್ಕೆ ಒಡೆಯನಾದ ಕಾರಣದಿಂದ ಹೃಷಿಕಾಣಾಂ ಇಷಃ ಹೃಷಿಕೇಶ ಅಂತ ಭಗವಂತನ ಚಿಂತನೆ. ಆ ವಿಧವಾಗಿ ಭಗವಂತ ಆರು ಇಂದ್ರಿಯಗಳನ್ನು ಪ್ರೇರೇಪಿಸುತ್ತಾ ಎಲ್ಲ ಜೀವರಾಶಿಗಳ ಒಳಗೆ ತಾನು ಇದ್ದು ಪ್ರವೇಶ ಮಾಡಿ ಆಗಿತ್ತಾನೆ ಅನ್ನುವುದನ್ನು ವಷಟ್ ಅನ್ನೋದು ತಿಳಿಸಿಕೊಡುತ್ತೆ. ವಷಟ್ ಅನ್ನುವ ಕಾರ ಆಕಾರ ಉಳ್ಳವನು ಅಂದ್ರೆ ಷಡಿಂದ್ರಿಯ ಪ್ರೇರಕತ್ವ ಶಕ್ತಿ ಭಗವಂತನಲ್ಲಿ ಮಾತ್ರ ಇದೆ ಪೂರ್ಣವಾಗಿ. ಮಿಕ್ಕವರೆಲ್ಲರೂ ಭಗವಂತನ ಆಜ್ಞೆಗೆ ಒಳಂಬಡಿ ತತ್ವದ ಅಭಿಮಾನಿ ದೇವತೆಗಳು ಅವ್ರು ಮಾಡ್ತಾರಲ್ಲವಾ ಅಂತ ಹೇಳಿದ್ರೆ ಅವರು ಭಗವಂತನ ಆಜ್ಞೆ ಅಂತ ಅವರು ಮಾಡ್ತಾರೆ, ಅವರ ಒಳಗೆ ಮತ್ತು ಭಗವಂತನೇ ನಿಂತು ಅವರಿಂದ ಮಾಡಿಸುತ್ತಾನೆ. ಆದ್ದರಿಂದ ಸ್ವತಂತ್ರವಾಗಿ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದ್ದರಿಂದ ಈ ವಿಧವಾಗಿ ವಶತ್ಕಾರ ಅನ್ನುವುದು ಈ ಅರ್ಥವನ್ನು ಕೂಡ ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಭಗವಂತ ಇನ್ನೂ ಏನು ಮಾಡ್ತಾನಂತ ಹೇಳಿದ್ರೆ ನಾವು ಮುಂಚೆ ನೋಡಿದ್ದೀವಿ ಏನಂತ ಹೇಳಿದ್ರೆ ವಹ ಅನ್ನುವುದು ವಹ ಪ್ರಾಪಣೆ ಅನ್ನುವುದು ಅದರ ಪ್ಯಾಸಿವ್ ವಾಯ್ಸ್ ತಗೊಂಡಾಗ ವಶಟ್ಟು ಅನ್ನುವುದು ಒಂದು ಅರ್ಥವನ್ನು ನೋಡಿದ್ವಿ. ಅದೇ ಅರ್ಥದಲ್ಲಿ ಅಲ್ಲೇ ನಮಗೆ ಅಲ್ಲಿ ಮಾಡಿದಾಗ ಭಗವಂತ ಎಲ್ಲವನ್ನು ಹೊತ್ತಿದ್ದಾನೆ ಭರಿಸಿದ್ದಾನೆ ಕೂರ್ಮ ರೂಪದಿಂದ ಅಂತ ಅಲ್ಲಿ ಅರ್ಥ ನೋಡಿದ್ವಿ. ಇನ್ನೊಂದು ಭಗವಂತ ಹೊತ್ತಿರುವುದು ಮಾತ್ರವಲ್ಲ ನಿರ್ವಹಣೆ ಮಾಡುವುದು ಅಂದ್ರೆ ಕಂಡಕ್ಟಿಂಗ್ ಅಂತೀವಿ ನೋಡ್ರಿ, ಬೇರಿಂಗ್ ಅಂಡ್ ಕಂಡಕ್ಟಿಂಗ್. ಅಲ್ಲಿ ಬೇರಿಂಗ್ ಅನ್ನುವ ಅರ್ಥವನ್ನು ಮಾಡಿದ್ವಿ, ಇಲ್ಲಿ ಕಂಡಕ್ಟಿಂಗ್ ಅಂದ್ರೆ ಉಹ್ಯತೆ ಅನೇನ ಇತಿ ವಶಟ್, ಎಲ್ಲವೂ ಇವನಿಂದ ನಿರ್ವಹಿಸಲ್ಪಡುತ್ತೆ. ಪ್ರಪಂಚದಲ್ಲಿ ನಡೆಯುವಂತಹ ಎಲ್ಲ ವ್ಯವಹಾರಗಳು ಎಲ್ಲ ಚಟುವಟಿಕೆಗಳು ಎಲ್ಲ ಜೀವನ ವ್ಯಾಪಾರಗಳು ಭಗವಂತ ನಿರ್ವಹಣೆ ಮಾಡ್ತಾನಾದ್ದರಿಂದ ಅವನಿಂದ ನಿರ್ವಹಣೆ ಮಾಡಲ್ಪಡುತ್ತದೆ. ಉಹ್ಯತೆ ವಹ ಅನ್ನುವುದಕ್ಕೆ ಪ್ಯಾಸಿವ್ ವಾಯ್ಸ್ ಉಹ್ಯತೆ, ವಹತಿ ಪ್ರಾಪಣೆ ಅದನ್ನು ವಹಿಸುತ್ತಾನೆ ನಿರ್ವಹಿಸುತ್ತಾನೆ ಅಂದ್ರೆ ಅವನಿಂದ ನಿರ್ವಹಿಸಲ್ಪಡುತ್ತದೆ. ಆದ್ದರಿಂದ ಉಹ್ಯತೆ ಅನೇನ ಇತಿ ವಚನಾತ್ ಅಂತ ಹೇಳಿದಂತೆ ಅದಕ್ಕೆ ಭಗವಂತ ವಶತ್ಕಾರ, ಯಾರಿಂದಾದರೆ ಪ್ರಪಂಚದಲ್ಲಿ ನಡೆಯುವಂತಹ ಸಮಸ್ತ ವ್ಯಾಪಾರಗಳು ಅವನಿಂದಲೇ ನಡೆಯುತ್ತದೋ ಅಂತಹವನು ಅಂತ ಆ ಕಾರಣದಿಂದ ವಶತ್ಕಾರ ಅನ್ನುವುದು ಆ ಅರ್ಥವನ್ನು ಕೂಡ ಅಂದ್ರೆ ಪ್ರಪಂಚದಲ್ಲಿ ಎಲ್ಲ ವ್ಯಾಪಾರಗಳನ್ನು ಮಾಡಿಸುವವನು, ಎಲ್ಲ ವ್ಯಾಪಾರಗಳು ಯಾರಿಂದಾದರೆ ಮಾಡಲ್ಪಡುತ್ತದೆಯೋ ನಿರ್ವಹಣೆ ಮಾಡಲ್ಪಡುತ್ತದೆಯೋ ಅವನು ವಶತ್ಕಾರ ಅನ್ನುವುದು ಆ ಅರ್ಥ. ಈ ಅರ್ಥವನ್ನು ನೋಡಿದಾಗ ನಮಗೆ ಬರುವಂತಹ ಕೆಲವು ಪ್ರಶ್ನೆಗಳು, ಇಲ್ಲಿ ಭಗವಂತನಿಗೆ ಆರು ಗುಣಗಳನ್ನು ನಾವು ಚಿಂತನೆ ಮಾಡ್ತಾ ಬಂದಿದ್ದೀವಲ್ಲವಾ, ಭಗವಂತ ಅನಂತ ಗುಣ ಪರಿಪೂರ್ಣ ಅಂತ ಇರಿ, ಭಗವಂತನಿಗೆ ಆರು ಗುಣಗಳಿದೆ ಭಗವಂತ ಅನ್ನುವ ಶಬ್ದವೇ ಆರು ಗುಣಗಳನ್ನು ಉಳ್ಳವನು ಅಂತ ಹೇಳುತ್ತೆ, ಈ ವಶತ್ಕಾರವು ಆರು ಗುಣ ಉಳ್ಳವನು ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಭಗವಂತ ಆರು ಗುಣಗಳಿದ್ದಾಯೋ ಅನಂತ ಗುಣಗಳಿವೋ ಭಗವಂತನಲ್ಲಿ ಅಂತ ಹೇಳಿದರೆ ನಾವು ಆರು ಗುಣಗಳು ಅನಂತ ಗುಣಗಳು ಮ್ಯಾಪ್ ಆಗುತ್ತೆ ಅಂದ್ರೆ ಈ ಆರು ಗುಣಗಳಿಂದ ಅನಂತ ಗುಣಗಳನ್ನು ಒಂದು ಗುಣದೊಳ ಅನಂತ ಗುಣಗಳು ಅಂತ ಹೇಳಿದಂತೆ ಭಗವಂತನ ಒಂದು ಗುಣದಲ್ಲಿ ಅನಂತ ಗುಣಗಳು ನೋಡಬಹುದು. ಇದು ಹೇಗೆ ಸಾಧ್ಯವಾಗುತ್ತೆ? ಒಂದು ಗುಣದಲ್ಲಿ ಆರು ಗುಣಗಳು, ಆರು ಗುಣದಲ್ಲಿ ಅನಂತ ಗುಣಗಳು ಹೇಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ? ಒಂದೇ ಗುಣ ಭಗವಂತನಿಗೆ ಹೇಳಿಬಿಟ್ರಿ ಅದರಲ್ಲಿ ಅನಂತ ಗುಣಗಳು ಬರಬೇಕು, ಅಂತಹ ಗುಣ ಯಾವ್ದಿದೆ ಅಂತ ಹೇಳಿದ್ರೆ ಸ್ವತಂತ್ರ ಗುಣ ಉದಾಹರಣೆಗೆ ತಗೊಳ್ರಿ. ಸ್ವತಂತ್ರ ಅಂತ ಒಂದು ಗುಣ ತಗೊಂಡರೆ ಯಾರು ಸ್ವತಂತ್ರ? ಅವನಿಗೆ ಎಲ್ಲವೂ ಅವನೇ ಮಾಡಬಲ್ಲ, ಎಲ್ಲವೂ ಮಾಡಬಲ್ಲ ಸ್ವತಂತ್ರ ಇದೆ ಅಂತ ಹೇಳಿದೆ. ಸ್ವತಂತ್ರ ಇದ್ದವನಿಗೆ ಅವನ ಸ್ವತಂತ್ರದಿಂದಲೇ ಸರ್ವಜ್ಞತ್ವ ಬಂದು ಬಿಡುತ್ತೆ, ಎಲ್ಲ ಸ್ವತಂತ್ರ ಇದೆ. ಹೀ ಇಸ್ ಕೇಪಬಲ್, ಹೀ ಇಸ್ ಇಂಡಿಪೆಂಡೆಂಟ್, ಯಾವುದರ ಮೇಲೂ ಆಧಾರ ಪಡಲಿಲ್ಲ, ಅವನೇ ಸ್ವತಂತ್ರ, ತನ್ನೇ ಎಲ್ಲವೂ ಮಾಡ್ತಾನೆ. ಅಂದ್ರೆ ಏನಾಯ್ತು, ಜ್ಞಾನವು ತನ್ನ ವಶದಲ್ಲಿಯೇ ಇದೆ. ಆದ್ದರಿಂದ ಸ್ವತಂತ್ರ ಒಂದು ಗುಣ ಇಟ್ಟರೆ ಎಲ್ಲ ಗುಣಗಳಲ್ಲಿ ಬರ್ತದೆ. ಯಾರು ಸ್ವತಂತ್ರನಾಗಿದ್ದಾನೋ ಅವನಿಗೆ ಸರ್ವಗುಣ ಸರ್ವಜ್ಞಾತ್ವವೂ ಇದೆ, ಸರ್ವಜ್ಞಾನವೂ ಇದೆ, ಸರ್ವ ವ್ಯಾಪಕತ್ವವೂ ಇರುತ್ತೆ, ಸರ್ವ ಆನಂದವೂ ಇರುತ್ತೆ. ಯಾಕಂದ್ರೆ ಸ್ವತಂತ್ರ, ಸ್ವತಂತ್ರನಾದ್ದರಿಂದ ಯಾರು ಸ್ವತಂತ್ರನಾಗಿದ್ದಾನೋ ಅವನು ಪೂರ್ಣ ಆನಂದವನ್ನು ಪಡೆದೇ ಇರ್ತಾನೆ. ಯಾರು ಸ್ವತಂತ್ರನಾಗಿದ್ದಾನೋ ಪೂರ್ಣ ಜ್ಞಾನ ಪಡೆದೇ ಇರ್ತಾನೆ. ಯಾರು ಸ್ವತಂತ್ರನಾಗಿದ್ದಾನೋ ಅವನಿಗೆ ಪೂರ್ಣ ಶಕ್ತಿ ಇದ್ದೇ ಇರ್ತ, ಸ್ವತಂತ್ರೆಯೇ ಪೂರ್ಣ ಶಕ್ತಿ ಕೊಡುತ್ತೆ. ಯಾರಿಗೆ ಪೂರ್ಣ ಸ್ವತಂತ್ರ ಇದೆಯೋ ಅವನಿಗೆ ಪೂರ್ಣ ಸಾಮರ್ಥ್ಯವೂ ಇರುತ್ತೆ. ಈ ವಿಧವಾಗಿ ಪ್ರತಿ ಒಂದು ಗುಣ ಕೂಡ ಸ್ವಾತಂತ್ರ್ಯ ಗುಣದಲ್ಲಿ ಅಡಗಿ ಹೋಗುತ್ತೆ. ಆದ್ದರಿಂದ ಆರು ಗುಣಗಳಂತ ಹೇಳಿದ್ರು, ಒಂದು ಗುಣ ಹೇಳಿದರು, ಯಾವುದು ಇನ್ಫಿನಿಟಿನಲ್ಲಿ ಎಲ್ಲ ಕನ್ವರ್ಜ್ ಆಗುತ್ತೆ. ನಾವು ಮ್ಯಾಥಮೆಟಿಕಲ್ ಆಗಿ ಹೇಳಬೇಕಂದ್ರೆ ಇನ್ಫಿನಿಟಿ ಎವ್ರಿಥಿಂಗ್ ಮರ್ಜಸ್ ಟುಗೆದರ್. ಆದ್ದರಿಂದ ಅನಂತತ್ವವನ್ನು ನೋಡಿದಾಗ ಪ್ರತಿ ಒಂದು ಗುಣವು ಅನಂತತ್ವವನ್ನು ಪಡೆದಾಗ ಆ ಒಂದು ಗುಣದಲ್ಲಿ ಅನಂತ ಗುಣಗಳೇ. ಇನ್ಫಿನಿಟಿ 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 ಮಲ್ಟಿಪ್ಲೈಡ್ ಬೈ ಇನ್ಫಿನಿಟಿ ಇಸ್ ಇನ್ಫಿನಿಟಿ. ಆದ್ದರಿಂದ ಅದರಲ್ಲಿ ಆಪರೇಷನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಮ್ಯಾಥಮೆಟಿಕಲ್ ಆಗಿ ಹೇಳಬೇಕಂದ್ರೆ. ಆದ್ದರಿಂದ ಒಂದು ಗುಣ ಅಂತ ಹೇಳಿದ್ರು, ಆರು ಗುಣ ಅಂತ ಹೇಳಿದ್ರು, ಅನಂತ ಗುಣ ಅಂತ ಹೇಳಿದ್ರು, ಪ್ರತಿ ಒಂದರಲ್ಲಿಯೂ ಅನಂತತ್ವವನ್ನು ನೋಡಿದಾಗ ಅವೆಲ್ಲವೂ ಒಂದನ್ನೇ ಹೇಳುತ್ತೆ. ಸೊ ಆದ್ದರಿಂದ ಒಂದು ಗುಣ ಅಂತ ಹೇಳಿದಾಗಲೂ, ಆರು ಗುಣ ಅಂತ ಹೇಳಿದಾಗಲೂ, ಅನಂತ ಗುಣ ಅಂತ ಹೇಳಿದಾಗಲೂ, ಭಗವಂತನಲ್ಲಿ ಅನಂತತ್ವವನ್ನು ಹೇಳಿದಾಗ ಅದು ಇದ್ದೇ ಇರುತ್ತೆ ಅಂತ ಹೇಳಿ ಅದು ಆ ವಿಧವಾದ ಪ್ರಶ್ನೆ ಇದೆ. ಇದೊಂದು ಪ್ರಶ್ನೆ ಏನು ಬಂದರೆ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಹೇಳಿ. ಅಲ್ಲಿ ಭಗವಂತನ ನಿರ್ಗುಣ ಅಂತ ಹೇಳಿ ಹೇಳ್ತಾರೆ. ನೀವು ಆರು ಗುಣ ಅಂತೀರಿ, ಅನಂತ ಗುಣ ಅಂತೀರಿ, ಒಂದು ಗುಣ ಅಂತೀರಿ, ಎಲ್ಲ ಭಗವಂತನಲ್ಲಿ ಯಾವುದೇ ಒಂದು ಗುಣ ತಗೊಂಡ್ರೆ ಅದ್ರ ಅನಂತತ್ವ ಇದೆ, ಅನಂತ ಗುಣಗಳಿದೆ ಅಂತ ಹೇಳಿದ್ರೆ ನಿರ್ಗುಣ ಅಂತಲೂ ಹೇಳಿದೆ ಶ್ರುತಿ ವಾಕ್ಯ. ಮತ್ತೆ ಇದಕ್ಕೆ ಹೇಗೆ ಬೇಕಂದ್ರೆ ನಾವು ಇದನ್ನು ನೋಡಿದ್ದೀವಿ ಬಹಳ ಸತಿ, ಮತ್ತೊಂದ್ಸಾರಿ ನೆನಪಿಗೆ ತಂದು ಕೊಡ್ತಾ ಇದ್ದೀನಿ. ಸೊ ಏನಂತ ಹೇಳಿದರೆ, ನಿರ್ಗುಣ ಅಂತ ಹೇಳಿದಾಗ ಅಲ್ಲಿ ಪ್ರಾಕೃತ ಗುಣರಹಿತ ಅಂತ ಅರ್ಥ ಅಷ್ಟೆ. ಭಗವಂತ ಗುಣವಿಲ್ಲದವನು ಅಂದ್ರೆ ಪ್ರಾಕೃತ ಗುಣವಿಲ್ಲದವನು, ಪ್ರಾಕೃತ ಸತ್ವದ ತಮೋ ಗುಣಗಳು ಅವನಿಗೆ ಇಲ್ಲ. ಯಾಕಂದ್ರೆ ಅವುಗಳ ನೇಮನ ಮಾಡುವವನು ಆ ಗುಣಗಳಿಗೆ ಒಳಪಟ್ಟವನಲ್ಲ, ಪ್ರಾಕೃತ ಗುಣಗಳು ಅಪ್ರಾಕೃತನಾದ ಪರಮಾತ್ಮನಲ್ಲಿರುವುದಿಲ್ಲ. ಆದ್ದರಿಂದ ನಿರ್ಗುಣ ಅನ್ನುವ ಶಬ್ದ ಯಾವ ಗುಣವೂ ಇಲ್ಲದವನು ಅಂತ ಅಂದರೆ ಹಾಗೆ ಅರ್ಥ ಅಲ್ಲ, ಯಾವ ಪ್ರಾಕೃತ ಗುಣವೂ ಇಲ್ಲದವನು ಅಂತ ಪ್ರಾಕೃತ ಅನ್ನೋದಲ್ಲಿ ಸೇರಿಸಬೇಕಾಗಿ ಬರುತ್ತೆ. ಯಾಕಂದರೆ ಭಗವಂತನಿಗೆ ಬೇಕಾದಷ್ಟು ಕಡೆ ಅವನು ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಇತ್ಯಾದಿ ವಚನಗಳು, ಅವನು ಸತ್ಯ ಸ್ವರೂಪನಾಗಿದ್ದಾನೆ, ಜ್ಞಾನತ್ವ ಇದೆ, ಅನಂತ ಆನಂದ ಇದೆ, ಎಲ್ಲವೂ ಇದೆ ಭಗವಂತನಿಗೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ಈ ವಿಧವಾಗಿ ಪ್ರಾಕೃತ ಗುಣರಹಿತ, ಆದರೆ ಕಲ್ಯಾಣ ಗುಣಗಳು ಅಪ್ರಾಕೃತವಾದದ್ದು, ಅನಂತ ಗುಣಗಳು ಅವನಲ್ಲಿ ಇವೆ ಅನ್ನುವುದನ್ನು ನಾವು ತಿಳ್ಕೊಳ್ಳುವ ಮೂಲಕವಾಗಿ ಆ ವಿರೋಧ ಪರಿಹಾರವಾಗುತ್ತೆ. ಇದನ್ನು ನೋಡಿಬಿಟ್ಟು ನಾವು ಈಗ ಭೂತ ಭವ್ಯ ಭವತ್ ಪ್ರಭುಹು ಅನ್ನುವುದನ್ನು ನೋಡೋಣ. ಇಲ್ಲಿ ಭೂತ ಅಂತ ಹೇಳಿದ್ರೆ ಕಾಲ ಸಂಬಂಧವಾದ ಶಬ್ದ ಪ್ರಯೋಗ ಅದು. ಭೂತ ನಾವು ಭೂತಕಾಲ ಅಂತೀವಿ ಪಾಸ್ಟ್ ಟೆನ್ಸ್ಗೆ. ಭವ್ಯ ಭವಿಷ್ಯತ್ ಇಲ್ಲ ಭವ್ಯ, ಭವ್ಯ ಅನ್ನುವುದು ಮುಂದೆ ಬರುವಂತಹದ್ದು, ಆಗಲಕ್ಕೆ ಇರುವಂತಹದ್ದು, ವಾಟ್ ಎವರ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅದಕ್ಕೆ ಭವ್ಯ. ಭವತ್ ಈಗ ಆಗುತ್ತಿರುವುದು ಅಂದ್ರೆ ಭೂತ ಪಾಸ್ಟ್ ಟೆನ್ಸ್, ಭವ್ಯ ಫ್ಯೂಚರ್, ಭವತ್ ಪ್ರೆಸೆಂಟ್ ಟೆನ್ಸ್. ಹೀಗೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಹೇಳುವಂತಹ ಶಬ್ದ ಆಗಿದೆ. ಅದಕ್ಕೆ ಭೂತಂ ಭವ್ಯಂ ಭವಚ್ಚೈತಿ, ಭೂತ ಭವ್ಯ ಭವಂತಿ ಅತೀತ ಅನಾಗತ ವರ್ತಮಾನಾನಿ ತೇಷಾಂ ಪ್ರಭು ಈಶ್ವರ ಅಂತೇಳಿ. ಭೂತ ಭವ್ಯ ಭವತ್ ಪ್ರಭು ಅಂದ್ರೆ ಭೂತಕಾಲ, ಭವ್ಯ ಭವಿಷ್ಯತ್ ಕಾಲ, ಭವತ್ ವರ್ತಮಾನ ಕಾಲ, ಇವುಗಳಲ್ಲಿ ಆಗುವಂತಹ ಪ್ರತಿಯೊಂದು ವಿಷಯಗಳಿಗೆ ಪ್ರತಿಯೊಂದು ಘಟನೆಗಳಿಗೂ ಅವನು ಒಡೆಯನಾಗಿದ್ದಾನೆ. ಅಂದ್ರೆ ಈಗ ನೋಡ್ರಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಇಲ್ಲ ಪಾಸ್ಟ್ ಫ್ಯೂಚರ್ ಅಂಡ್ ಪ್ರೆಸೆಂಟ್ ಟೆನ್ಸ್, ಈ ಟೆನ್ಸ್ ನಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುವು, ಯಾವುದೇ ಒಂದು ವಸ್ತು ತಗೊಳ್ರಿ, ಪಾಸ್ಟ್ ನಲ್ಲಿ ಅನೇಕ ವಸ್ತುಗಳು ಬಂದಿದೆ, ಅವು ನಾಶವಾಗಿರ್ಬೋದು, ಮತ್ತು ಈಗ ಪ್ರೆಸೆಂಟ್ ಆಗಿ ಅನೇಕ ವಸ್ತುಗಳಿವೆ, ಫ್ಯೂಚರ್ ನಲ್ಲಿ ಅನೇಕ ವಸ್ತುಗಳಿವೆ. ಅಂದರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಲ್ಲಿ ಇರುವಂತಹ ಪ್ರತಿಯೊಂದು ಜಡ ಪದಾರ್ಥವೂ ಕೂಡ ವಸ್ತುಗಳು ಯಾವುದು ಅಂದ್ರೆ ಪ್ರಾಣರಹಿತವಾದ ವಸ್ತುಗಳೆಲ್ಲವೂ ಕೂಡ ಭಗವಂತನ ನಿಯಾಮಕತ್ವಕ್ಕೆ ಒಡಬಡಿದೆ. ಆದ್ದರಿಂದ ಅವನು ಆಗಿ ಹೋಗಿರುವಂತಹ, ಮುಂದೆ ಆಗುವಂತಹ, ಮುಂದೆ ಸೃಷ್ಟಿ ಮಾಡಲ್ಪಡುವಂತಹ, ಈಗ ಇರುವಂತಹ ಸಮಸ್ತ ವಸ್ತುಗಳಿಗೂ ಅವನೇ ನಿಯಾಮಕನಾಗಿದ್ದಾನೆ, ಒಡೆಯನಾಗಿದ್ದಾನೆ ಅನ್ನುವುದು ಒಂದು ಅರ್ಥ ಭೂತ ಭವ್ಯ ಭವತ್ ಪ್ರಭು ಅನ್ನುವುದು. ಅಷ್ಟೇ ಅಲ್ಲದೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಲ್ಲಿ ಇರುವಂತಹ ವಸ್ತುಗಳು ಮಾತ್ರವಲ್ಲ, ಚೇತನರು. ಈಗ ನಮಗೆ ಅನೇಕ ಜನ್ಮಗಳು ಬಂದಿದೆ, ಮುಂದೆ ಬಂದಿದ ಜನ್ಮಗಳು, ಈಗ ಜನ್ಮಗಳು ಬರ್ತಾ, ಈಗ ಇದ್ದಾರೆ ಚೇತನರು, ಅನೇಕ ಚೇತನರು ಇದ್ದಾರೆ. ಬಿಲಿಯನ್ ಇಯರ್ಸ್ ಕಳೆದು ಅನೇಕ ಚೇತನರು ಇದ್ದರು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಚೇತನರು ಇದ್ದರೇ ಇದ್ದಾರೆ. ಈ ಸಮಸ್ತ ಚೇತನ ಜಗತ್ತಿಗೆ, ಜಡ ಜಗತ್ತಾಯಿತು ಚೇತನ ಜಗತ್ತು, ಎಲ್ಲಾ ಚೇತನರು ಯಾರಿದ್ದಾರೋ ಭೂತಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ಇರುವಂತಹ ಸಮಸ್ತ ಚೇತನರಿಗೂ ನಿಯಾಮಕನಾಗಿ ಇರುವ ಕಾರಣದಿಂದಲೂ ಅವನು ಭೂತ ಭವ್ಯ ಪ್ರಭು ಭವತ್ ಪ್ರಭು ಅನ್ನುವುದು. ಪ್ರಭು ಅನ್ನುವುದು ಸಮರ್ಥ, ಈಶ್ವರ, ಒಡೆಯ ಅನ್ನುವ ಅರ್ಥವನ್ನು ಹೇಳುತ್ತೆ. ಅಷ್ಟೇ ಅಲ್ಲದೆ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಘಟನೆ ವಸ್ತುಗಳಿವೆ, ಚೇತನರು ಹೇಳಿದ್ದಾರೆ, ಬೋತ್ ಆರ್ ನೌನ್ಸ್. ಆಕ್ಷನ್ಸ್ ಅಂದ್ರೆ ಯಾವ ಯಾವ ಘಟನೆಗಳು ನಡೀತೋ, ಆಲ್ ದ ಆಕ್ಷನ್ಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್ ಎವರ್ ಸಿನ್ಸ್ ಪಾಸ್ಟ್ ನಲ್ಲಿ ನಡೆದ ಎಲ್ಲಾ ಕಾರ್ಯಗಳು, ಕ್ರಿಯೆಗಳು, ಆಕ್ಷನ್ಸ್ ಯಾವುದಿದೋ ಅವು ಪ್ರೆಸೆಂಟ್ ನಲ್ಲಿ ನಡುವಂತಹ ಎಲ್ಲಾ ಕಾರ್ಯಗಳು, ಕ್ರಿಯೆಗಳು ಯಾವುದಿದೆ ಅವೆಲ್ಲವೂ ಫ್ಯೂಚರ್ ನಲ್ಲಿ ನಡೆಯುವಂತಹ ಎಲ್ಲಾ ಕ್ರಿಯೆಗಳು, ಕಾರ್ಯಗಳು ಅವೆಲ್ಲವೂ ಕೂಡ ಅಂದ್ರೆ ಆಲ್ ಆಕ್ಷನ್ಸ್ ಅವೆಲ್ಲವೂ ಕೂಡ ಭಗವಂತ ಅವನನ್ನು ನೇಮನ ಮಾಡ್ತಾನೆ. ಆದ್ದರಿಂದಲೂ ಭೂತ ಭವ್ಯ ಭವತ್ ಪ್ರಭು ಅನ್ನುವುದು ಮೂರು ಕಾಲಗಳಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳಿಗೂ ಅವನು ಒಡೆಯನಾಗಿದ್ದಾನೆ ಅನ್ನುವುದು ಇನ್ನೊಂದರ್ಥ. ಇನ್ನೊಂದು ಏನಂತ ಹೇಳಿದ್ರೆ, ಈ ನೋಡಿ ನಾವು ಈ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನುವುದನ್ನು ಮಾತಾಡುವಾಗ ನಮಗೆ ನಮ್ಮ ಮನಸ್ಸಿನಲ್ಲಿ ಕಾಲದ ಚಿಂತನೆ ಇದೆ. ಈ ಕಾಲದಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ನಲ್ಲಿ ಆಗುವ ವಸ್ತುಗಳನ್ನು, ಚೇತನರನ್ನು, ಘಟನೆಗಳನ್ನು ಎಲ್ಲವನ್ನು ನೋಡಿದ್ದೀವಿ. ಆದ್ರೆ ಇವು ಎಲ್ಲವನ್ನು ನಡೆಸುವಂತಹ ಕಾಲ ಇದೆ ನೋಡ್ರಿ, ಟೈಮ್. ಆ ಕಾಲ ಕೂಡ ಭಗವಂತನೇ ನೇಮನ ಮಾಡ್ತಾನೆ. ಆದ್ದರಿಂದ ಅದಕ್ಕೂ ಒಡೆಯ ಭಗವಂತನೇ. ಅಂದ್ರೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳು ಯಾವುದಿದೋ ಆ ಕಾಲ ನಿಯಾಮಕತ್ವ ರೂಪ ಅದು ಕೂಡ ಭಗವಂತನೇ. ಭೂತ ಭವ್ಯ ಭವತ್ ಪ್ರಭು ಅನ್ನುವುದು ಭಗವಂತನ ಕಾಲ ನಿಯಾಮಕತ್ವವನ್ನು ಕೂಡ, ಮೂರು ಕಾಲಗಳನ್ನು ಭಗವಂತ ನೇಮನ ಮಾಡ್ತಾನೆ ಅನ್ನುವುದನ್ನು ತಿಳಿಸಿಕೊಡುತ್ತೆ. ನಮಗೆ ಪುರುಷ ಸೂಕ್ತದಲ್ಲಿ ಒಂದು ಬರುತ್ತೆ, ಪುರುಷ ಏವೇದಂ ಸರ್ವಂ ಯದ್ ಭೂತಂ ಯಚ್ಚ ಭವ್ಯಂ ಅಂತ ಬರುತ್ತೆ. ಸೊ ಆ ಪುರುಷ ಸೂಕ್ತದನ್ನೇ ಹೇಳುತ್ತೆ, ಭಗವಂತ ಯಾವ್ದು ನಡೆಯಲಿಕ್ಕಿದೋ ಅವೆಲ್ಲವನ್ನು ನೇಮನ ಮಾಡ್ತಾನೆ, ಅದಕ್ಕೆ ಎಲ್ಲದಕ್ಕೂ ಒಡೆಯನಾಗಿದ್ದಾನೆ ಅನ್ನುವುದನ್ನೇ ಆ ಪುರುಷ ಸೂಕ್ತದ ಮಾತು ಅದನ್ನೇ ತಿಳಿಸಿಕೊಡುತ್ತೆ. ಆದ್ದರಿಂದ ಭಗವಂತ ಎಲ್ಲವನ್ನೂ ಮಾಡ್ದಾನೆ ಅಂತೇಳಿ. ಅಷ್ಟೇ ಅಲ್ಲದೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳನ್ನು ಹೇಳುವಾಗ ಅಲ್ಲಿ ನಮಗೆ ಕಾಟಕ ಉಪನಿಷತ್ತಿನಲ್ಲಿ ಈ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡುವಾಗ ಅಲ್ಲಿ ಒಂದು ಹೇಳ್ತಾನೆ ಏನಂತ ಹೇಳಿದ್ರೆ, ಈಶಾನೋ ಭೂತ ಭವ್ಯಸ್ಯ ಸೇವಾದ್ಯ ಸ ಉ ಶ್ವಃ ಏತದ್ ವೈತತ್ ಅಂತ ಹೇಳಿ ಗಾಠಕ ಉಪನಿಷತ್ನಲ್ಲಿ ಕೂಡ ಅದೇ ವಿಷಯ ಹೇಳ್ತಾರೆ ಯಮಧರ್ಮರಾಜ ನಚಿಕೇತನಿಗೆ. ಭಗವಂತ ಎಲ್ಲದಕ್ಕೂ ಒಡೆಯನಾಗಿದ್ದಾನೆ, ಎಲ್ಲ ಕಾಲಗಳಿಗೂ ನಿಯಾಮಕನಾಗಿ, ಈಶಾನಃ ಅಂತ ಹೇಳಿದೆ, ನಿಯಾಮಕ, ಅದನ್ನು ಕಂಟ್ರೋಲ್ ಮಾಡುವವನು ಅಂತ ಅದು ಹೇಳಿದೆ ಅಂತ ಹೇಳಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ಪುರುಷ ಏವೇದಂ ಸರ್ವಂ ಅಂತ ಹೇಳಿದಾಗ ಕೆಲವು ಜನ ಪುರುಷ ಏವ ಇದಂ ಸರ್ವಂ, ಇವೆಲ್ಲವೂ ಭಗವಂತನ ಆಗಿದ್ದಾನೆ ಅಂತ ಹೇಳಿದರೆ ಭಗವಂತನಿಗೂ ಇವೆಲ್ಲದಕ್ಕೂ ಅಭೇದವನ್ನು ನೋಡುವಂತಹ ಒಂದು ಪ್ರಮಾದ ಬರುತ್ತೆ. ಅದನ್ನು ಮಹಾಭಾರತದ ವಚನದಲ್ಲಿ ಮೂಲಕವಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷೆದಲ್ಲಿ ಆಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಪುರುಷ ಏವೇದಂ ಸರ್ವಂ ಭೂತಂ ಭವ್ಯಂ ಭವಚ್ಚಯತ್ ಅಂತ ಇತ್ಯುಚ್ಯತೆ ತದ್ ಈಶತ್ವಾತ್ ನತು ಸರ್ವಸ್ವರೂಪತಃ ಭೂತ ಭವ್ಯಾದಿ ಜಾತಸ್ಯ ಮುಕ್ತಾನಾಮಪಿ ಚ ಈಶ್ವರ ಇತ್ಯುಚ್ಯತೆ ಶ್ರುತೌ ವಿಷ್ಣು ಸರ್ವದಾ ಪುರುಷೋತ್ತಮ ಅಂತೇಳಿ. ಅಂದ್ರೆ ಭಗವಂತನೇ ಎಲ್ಲವೂ ಆಗಿದ್ದಾನೆ ಅಂತ ಹೇಳಿದ್ರೆ, ನಾವು ಬಹಳ ಸತಿ ಇದನ್ನು ಡಿಸ್ಕಸ್ ಮಾಡಿದ್ವಿ. ಭಗವಂತನೇ ಎಲ್ಲವೂ ಆಗಿದ್ದಾನೆ ಅಂದರೆ ಎಲ್ಲದಕ್ಕೂ ಭಗವಂತನಿಗೂ ಅಭೇದವನ್ನು ಹೇಳುವುದಲ್ಲ, ಭಗವಂತನೇ ಎಲ್ಲವೂ ಆಗಿದ್ದಾನಂದ್ರೆ ನತು ಸರ್ವಸ್ವರೂಪತಃ ತದ್ ಈಶತ್ವಾತ್ ಅವೆಲ್ಲದಕ್ಕೂ ಒಡೆಯನಾಗಿದ್ದಾನೆ ಅಂತ ಅರ್ಥವೇ ಹೊರತು ಅವೆಲ್ಲವೂ ಅವನೇ ಆಗಿದ್ದಾನೆ ಅಂತ ಅರ್ಥ ಅಲ್ಲ. ಇದು ನಾವು ಲೋಕದಲ್ಲಿ ಕೂಡ ಮಾಡುವಂತಹ ವ್ಯವಹಾರ ಬಹಳ ಕಡೆ, ಅವನೇ ರೀ ಇದು, ಇದು ಇದಂದ್ರೆ ಅವರೇ ರೀ ಇದು, ಇದು ಮಾಡಬೇಕಾಗಿದ್ದವರು ಅದೇ ಅಂತ ಹೇಳುವಾಗ ಇದಿದೆ ನೋಡ್ರಿ ಈ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಅಂದ್ರೆ ಅವರೇ ರೀ ಅಂತ ಹೇಳಿದ್ವಿ. ಈ ಲೋಕದಲ್ಲಿ ವ್ಯವಹಾರ ಇದೆ ಅಂದ್ರೆ ಇದೆಲ್ಲ ಅವರು ಮಾಡಿದ್ದೇ, ಇದೇ ಕನ್ಸ್ಟ್ರಕ್ಟ್ ಮಾಡಿದ್ದು, ಪೂರ್ಣವಾಗಿ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಅವರೇ ತಗೊಂಡು ಮಾಡಿದ್ದಾರೆ ಅಂತ ಹೇಳುವಂತಹ ಅರ್ಥ ಅದು. ಸೊ ಇಂತಹ ಪ್ರಯೋಗ ಲೋಕದಲ್ಲಿ ಕಾಣ್ತೀವಿ. ಆದ್ದರಿಂದ ದೇವರೇ ಎಲ್ಲವೂ ಅಂತ ಹೇಳಿದ್ರೆ ದೇವರೇ ಎಲ್ಲದರ ನಿಯಾಮಕನು ಅಂತಾನೆ ಅದರ ಅರ್ಥ ಅಂತ ನಾವು ತಿಳ್ಕೋಬೇಕು. ಆದ್ದರಿಂದ ಅದು ಒಂದು ಇರುವುದು. ಇನ್ನೊಂದು, ಭಗವಂತ ಅವನು ಗುಣಗಳಿದೆ ನೋಡ್ರಿ, ನಾವು ಮುಂಚೆ ನೋಡಿದ್ವಿ ಆ ಷಡ್ ಗುಣಗಳು ಅನಂತ ಗುಣ ಇವೆಲ್ಲ ನೋಡುವಾಗ ಆ ಗುಣಗಳು ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರದೇ ಇರುವ ಒಂದು ಪ್ರಸಂಗ ಬರುತ್ತಾ ಅಂದ್ರೆ ಸಾಧ್ಯವೇ ಇಲ್ಲ. ಭಗವಂತನಲ್ಲಿ ಈ ಎಲ್ಲ ಅನಂತ ಗುಣಗಳು ಅನಂತವಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಹಾಗೆ ಇರುತ್ತೆ. ಆ ಗುಣಗಳು ಅವನನ್ನು ಬಿಟ್ಟು ಹೋಗುವ ಪ್ರಸಂಗವೇ ಇಲ್ಲ ಇಲ್ಲ. ಅಂದ್ರೆ ಪ್ರಭು ಅವನು ಸಮರ್ಥನಾದವನು, ಸರ್ವೋತ್ತಮತ್ವವಾಗಲಿ, ಸ್ವಾತಂತ್ರ್ಯವಾಗಲಿ, ಸರ್ವಸಾಮರ್ಥ್ಯವಾಗಲಿ, ಸರ್ವಜ್ಞತೆ ಆಗಲಿ, ಆನಂದ ಆಗಲಿ, ಪರಿಪೂರ್ಣತ್ವ ಆಗಲಿ, ಸರ್ವ ನಿಯಾಮಕತ್ವ ಆಗಲಿ, ಅನಂತ ಗುಣಗಳು ಯಾವ್ದ್ಯಾವ್ದು ಚಿಂತನೆ ಮಾಡಿದ್ದೀವೋ ಈ ಎಲ್ಲ ಗುಣಗಳು ಭೂತ ಕಾಲದಲ್ಲಿ ಇದೆ, ಭವಿಷ್ಯತ್ ಕಾಲದಲ್ಲಿ ಇರುತ್ತೆ, ವರ್ತಮಾನ ಕಾಲದಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಭಗವಂತನಲ್ಲಿ ಈ ಗುಣಗಳು ಇರುತ್ತೆ. ಬೇರೆ ಯಾರಿಗೂ ಈ ಗುಣಗಳು ಬರಲ್ಲ, ಇವನಿಂದ ಆ ಗುಣಗಳು ಹೋಗೋದಿಲ್ಲ. ಅದರಿಂದ ಅವನು ಅಚ್ಯುತ ಅಚ್ಯುತಿ, ಇದರಿಂದ ಚ್ಯುತಿ ಇಲ್ಲವೇ ಇಲ್ಲ ಅವನಿಗೆ. ಈ ಗುಣಗಳು ಅವನನ್ನು ಬಿಟ್ಟಿರುವುದಿಲ್ಲ, ಯಾವಾಗಲೂ ಈ ಗುಣಗಳು ಅವನಲ್ಲಿರುತ್ತೆ ಅಂತ ನಾವು ಅದನ್ನು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲದೆ ಇನ್ನೊಂದು, ಭಗವಂತ ಇವನು ಯಚ್ಚ ಅನ್ಯ ತ್ರಿಕಾಲತೀತ, ಇದು ಮಾಂಡವ್ಯ ಮಾಂಡೂಕ್ಯ ಉಪನಿಷತ್ನಲ್ಲಿ ಬರುವಂತಹ ವಚನವೂ ಆಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಚನ ಕೂಡ, ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದಾಗ ನೋಡ್ರಿ, ಭೂತ ಅಂತ ಹೇಳಿದ್ರೆ ಪ್ರಭೂತಂ ಅಂತ ಹೇಳಿದ್ರೆ ಯಾವ್ದು ಯಾವ್ದು ಹುಟ್ಟು ಬರ್ತಾ ಇದೆಯೋ ಆ ಹುಟ್ಟು ಬರುವ ಪ್ರತಿಯೊಂದು ವಸ್ತುವು ಜೊತೆಲಿ ಭಗವಂತ ಹುಟ್ಟು ಬರ್ತಾನೆ. ಅಂದ್ರೆ ಏನು, ಅವನಿಗೆ ಹುಟ್ಟು ಇಲ್ಲ, ಆದ್ರೆ ಆ ಹುಟ್ಟುವ ವಸ್ತುವನ್ನು ಎಳುಕೊಂಡು ಬರ್ತಾನ. ಅಂದರೆ ಯಾವುದಕ್ಕೂ ಸ್ವತಂತ್ರವಾಗಿ ಹುಟ್ಟುವ ಸಾಮರ್ಥ್ಯವೂ ಇಲ್ಲ. ಹುಟ್ಟುವ ಪ್ರತಿಯೊಂದು ವಸ್ತು ಜೊತೆಲಿ ಹುಟ್ಟು ಬರ್ತಾನೆ ಅವನು. ಇರುವ ಪ್ರತಿಯೊಂದು ಜೊತೆ ವಸ್ತು ಜೊತೆಲಿ ಇದ್ದಿದ್ದು ಬರ್ತಾನೆ. ಅಷ್ಟೇ ಅಲ್ಲದೆ ಮುಂದೆ ಮುಂದೆ ಬರುವಂತಹ ಪ್ರತಿಯೊಂದು ವಸ್ತು ಜೊತೆಲಿ ಅವನು ಬಂದೇ ಬರ್ತಾ ಇರ್ತಾನೆ. ಹೀಗೆ ಅವನು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದ್ರೆ ಆ ಪ್ರಭುತ್ವ ಹೇಗಿದೆ ಅಂದ್ರೆ, ಭಗವಂತನಲ್ಲಿ ಈ ಭೂತ ಭವಿಷ್ಯದ ವರ್ತಮಾನ ಕಾಲಗಳಲ್ಲಿ ಪ್ರತಿಯೊಂದು ವಸ್ತು ಯಾವ್ದು ಯಾವ್ದು ಹುಟ್ಟು ಬರುತ್ತೋ ಅದರ ಜೊತೆ ಜೊತೆ ಜೊತೆಲಿ ಹುಟ್ಟು ಬರ್ತಾ ಇರ್ತಾನೆ ಭಗವಂತ. ಅದರ ಜೊತೆ ಜೊತೆಲಿ ಹೋಗ್ತಾ ಇರ್ತಾನೆ, ಎಲ್ಲವನ್ನು ಎಳುಕೊಂಡು ಹೋಗ್ತಾ ಇರ್ತಾನೆ ಭಗವಂತ ಅನ್ನೋದು ಕೂಡ ಇದನ್ನು ತಿಳಿಸಿಕೊಡುತ್ತೆ. ಇನ್ನೊಂದು, ಭವ್ಯ ಅನ್ನುವ ಶಬ್ದಕ್ಕೆ ಮಂಗಳ, ಇದು ಭವ್ಯವಾಗಿದೆ, ಮಂಗಳಕರವಾಗಿದೆ, ಶುಭಕರವಾಗಿದೆ, ಆಸ್ಪೀಷಿಯಸ್ ಅನ್ನುವ ಅರ್ಥದಲ್ಲಿ ಭವ್ಯ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಆದ್ದರಿಂದ ಅವನು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳಿದರೆ ಎಲ್ಲದರ ಜೊತೆಲಿ ಇರುವುದು ಮಾತ್ರವಲ್ಲದೆ ಎಲ್ಲದರ ಜೊತೆಲಿ ಇರುವವನು ಅದಕ್ಕೆ ಭವ್ಯತ್ವ ಮಂಗಳತ್ವವನ್ನು ಕೊಡ್ತಾನೆ. ಅದೇ ವಿಧವಾಗಿ ಆ ಮಂಗಳತ್ವವನ್ನು ಕೊಡುವುದು ಮಾತ್ರವಲ್ಲದೆ ಭವಿಷ್ಯತ್ತಿನಲ್ಲಿ ಕೂಡ ಅವುಗಳನ್ನು ತಾನು ಆ ಮಂಗಳತ್ವದ ಜೊತೆ ಜೊತೆಲಿ, ಅಂದ್ರೆ ಆ ಶುಭತ್ವ ಮಂಗಳತ್ವ ಅನ್ನುವುದು ಎಷ್ಟು ಕಾಲ ಯಾವುದರ ಜೊತೆಲಿ ಎಷ್ಟು ಇರಬೇಕು ಅಷ್ಟು ತನಕ ಅದನ್ನು ಇಟ್ಟು ಅವುಗಳನ್ನು ರಕ್ಷಣೆ ಮಾಡ್ತಾ ಬರ್ತಾ ಇರ್ತಾನೆ ಅಂತ ಹೇಳಿ ಅದರ ಇನ್ನೊಂದು ಅರ್ಥ ಇದು. ಒಂದು, ಇಷ್ಟೇ ಅಲ್ಲದೆ ಈ ಶಬ್ದಕ್ಕೆ ನಾವು ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿಗೆ ತ್ರಿಕಾಲೀತ ತ್ರಿಕಾಲ ಅತೀತತ್ವ ಅನ್ನುವ ಶಕ್ತಿ ಇದೆ. ಲಕ್ಷ್ಮಿ ಕೂಡ ಮೂರು ಕಾಲಗಳಿಗೆ, ಮೂರು ಗುಣಗಳಿಗೆ, ಸತ್ವರಜಸ್ತಮೋ ಗುಣಗಳಿಗೆ ಅತೀತಳಾಗಿರುವಂಥವಳು. ಅದೇ ವಿಧವಾಗಿ ಮೂರು ಕಾಲಗಳು, ಲಕ್ಷ್ಮಿ ಕೂಡ ಕಾಲ ನಿಯಾಮಕತ್ವ ಶಕ್ತಿ ಇದೆ, ಅವಳು ಕಾಲಕ್ಕೆ ಒಳಪಟ್ಟವಳು ಆಗಲಿಲ್ಲ, ಅಂದ್ರೆ ಕಾಲ ಅತೀತಳಾಗಿದ್ದಾಳೆ ಲಕ್ಷ್ಮಿ ಕೂಡ. ಅದೇ ವಿಧವಾಗಿ ಸತ್ವರಜಸ್ತಮೋ ಗುಣಗಳಿಗೂ ಅತೀತಳಾಗಿದ್ದಾಳೆ ಲಕ್ಷ್ಮೀ ದೇವಿ. ಆದರೆ ಆ ಪ್ರಶ್ನೆ ಕೆಲವು ಜನಕ್ಕೆ ಭಗವಂತ ಅತೀತ, ಲಕ್ಷ್ಮಿಯೂ ಅತೀತ, ಅಂದ್ರೆ ಇಬ್ಬರೂ ಸಮಾನರಾಗಿ ಬಿಟ್ರಲ್ವಾ ಅನ್ನುವ ಪ್ರಶ್ನೆ ಬಂದಾಗ, ಇಲ್ಲ, ಭಗವಂತನಲ್ಲಿ ಈ ಕಾಲ ಅತೀತತ್ವ ಗುಣ ಅತೀತತ್ವ ಅನ್ನುವ ಶಕ್ತಿ ಸ್ವತಂತ್ರವಾಗಿ ಭಗವಂತನಲ್ಲಿದೆ, ಲಕ್ಷ್ಮಿಯಲ್ಲಿ ಭಗವಂತನ ಅನುಗ್ರಹದಿಂದ ಲಕ್ಷ್ಮಿಯಲ್ಲಿ ಇದೆ. ಅಂದ್ರೆ ಪರತಂತ್ರಳಾಗಿ ಇದ್ದರೂ ಲಕ್ಷ್ಮಿಗೆ ಭಗವಂತ ಈ ತ್ರಿಕಾಲ ಅತೀತತ್ವ ಶಕ್ತಿಯು, ತ್ರಿಗುಣ ಅತೀತತ್ವ ಶಕ್ತಿ, ಅಷ್ಟೇ ಅಲ್ಲದೆ ತ್ರಿಗುಣಗಳನ್ನು, ಸತ್ವರಜಸ್ತಮೋಗಳನ್ನು ನಿಯಮನ ಮಾಡುವ ಶಕ್ತಿಯು, ಕಾಲವನ್ನು ನಿಯಮನ ಮಾಡುವ ಶಕ್ತಿಯು ಲಕ್ಷ್ಮೀ ದೇವಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಲಕ್ಷ್ಮೀನಾರಾಯಣರಲ್ಲಿ ಇರುವ ವ್ಯತ್ಯಾಸ ಸ್ವತಂತ್ರ ಅಸ್ವತಂತ್ರ ರೂಪದಿಂದ ಇರುವ ವ್ಯತ್ಯಾಸ, ಆದರೆ ಇಬ್ಬರೂ ಕೂಡ ಈ ತ್ರಿಕಾಲಗಳಿಗೆ ತ್ರಿಗುಣಗಳಿಗೆ ಅತೀತರಾಗಿದ್ದಾರೆ. ಹೀಗೆ ಭೂತ ಭವ್ಯ ಭವತ್ ಪ್ರಭು, ಭೂತ ಭವ್ಯ ಭವತ್ನಲ್ಲಿ ತ್ರಿಕಾಲಗಳಿಗೆ ಅತೀತವಾಗಿ ಲಕ್ಷ್ಮಿ ಇರುವಂತೆ ಅನುಗ್ರಹ ಮಾಡಿದ್ದಾನಾದ್ದರಿಂದ ಭಗವಂತ ಭೂತ ಭವ್ಯ ಭವತ್ ಪ್ರಭು ಆಗಿದ್ದಾನೆ ಅಂತೇಳಿ. ಇನ್ನೊಂದು, ಭೂತ ಭವ್ಯ ಭವತ್ ಪ್ರಭು ಅಂದರೆ ಈಗ ಭೂತ ಪಾಸ್ಟ್ನಲ್ಲಿ ಅನಂತ ಬ್ರಹ್ಮಂದರು ಬಂದ, ಈಗ ಇರುವ ವರ್ತಮಾನ ಕಾಲದಲ್ಲಿ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ. ಭೂತಕಾಲದಲ್ಲಿ ಅಂದ್ರೆ ಪಾಸ್ಟ್ನಲ್ಲಿ ಎಷ್ಟೋ ಜನ ಬ್ರಹ್ಮರು ಬಂದಿದ್ದಾರೆ, ಭವಿಷ್ಯತ್ತಿನಲ್ಲಿಯೂ ಅನಂತ ಬ್ರಹ್ಮರು ಬರಲಕ್ಕೆ ಹೋಗ್ತಾರೆ. ಹೀಗೆ ಭೂತಕಾಲದಲ್ಲಿರುವ ಅನಂತ ಬ್ರಹ್ಮರಿಗೂ, ಪ್ರಸ್ತುತ ಕರೆಂಟ್ ವರ್ತಮಾನದಲ್ಲಿರುವ ಚತುರ್ಮುಖ ಬ್ರಹ್ಮನಿಗೂ, ಭವಿಷ್ಯತ್ತಿನಲ್ಲಿ ಬರುವಂತಹ ಅನಂತ ಬ್ರಹ್ಮಂದಿರಿಗೂ, ಇಷ್ಟು ಬ್ರಹ್ಮಂದಿರಿಗೂ ಕೂಡ ಅವನು ಪ್ರಭು ಒಡೆಯನಾಗಿದ್ದಾನಾದ್ದರಿಂದಲೂ ಭೂತ ಭವ್ಯ ಭವತ್ ಪ್ರಭು. ಅಷ್ಟೇ ಅಲ್ಲ, ಈ ಇರುವ ಚತುರ್ಮುಖ ಬ್ರಹ್ಮ ತಗೊಳ್ರಿ, ಈ ಚತುರ್ಮುಖ ಬ್ರಹ್ಮದೇವರಿಗೆ ಭೂತ ಒಂದೇ ಬ್ರಹ್ಮ ತಗೊಂಡ್ರು ಕೂಡ ಒಂದೇ ಬ್ರಹ್ಮನಿಗೂ ಭೂತಕಾಲದಲ್ಲಿ ಆ ಬ್ರಹ್ಮದೇವರನ್ನು, ಅಂದ್ರೆ ಈಗಿರುವ ವರ್ತಮಾನ ಬ್ರಹ್ಮದೇವರನ್ನೇ ಭೂತಕಾಲದಲ್ಲಿ ಅವರವರು ಯಾವ ಯಾವ ರೂಪದಲ್ಲಿ ಬಂದಿದ್ದಾರೋ ಎಲ್ಲ ರೂಪಗಳಲ್ಲಿಯೂ ಆ ಬ್ರಹ್ಮನನ್ನು ನೇಮನ ಮಾಡುತ್ತಾ, ಈಗ ವರ್ತಮಾನ ಕಾಲದಲ್ಲಿಯೂ ಚತುರ್ಮುಖ ಬ್ರಹ್ಮದೇವರ, ಅದೇ ಚತುರ್ಮುಖ ಬ್ರಹ್ಮದೇವರನ್ನು ನೇಮನ ಮಾಡುತ್ತಾ, ಭವಿಷ್ಯತ್ತಿನಲ್ಲಿಯೂ ಈ ಇರುವ ಚತುರ್ಮುಖ ಬ್ರಹ್ಮದೇವರನ್ನೇ ಅವರು ಮೋಕ್ಷಕ್ಕೆ ಹೋಗುವವರೆಗೂ ನೇಮನ ಮಾಡುತ್ತಾ, ಮೋಕ್ಷಕ್ಕೆ ಹೋದ ಅನಂತರ ಮೋಕ್ಷ ಹೋಗ್ಬಿಟ್ಟಾರೆ ಅನ್ನ ದೇವರು ಬೇಕಾಗಿಲ್ಲ ಅನ್ನೋ ಪ್ರಸಕ್ತಿ ಇಲ್ಲ, ಅನಂತ ಮುಕ್ತ ಜೀವರಾಶಿಗಳನ್ನು ಭಗವಂತ ನೇಮನ ಮಾಡ್ತಾನೆ. ಆದ್ದರಿಂದ ಈಗ ಇರುವ ವರ್ತಮಾನ ಚತುರ್ಮುಖ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದ ಅನಂತರವೂ ಕೂಡ ಆ ಚತುರ್ಮುಖ ಬ್ರಹ್ಮದೇವರನ್ನು ಕಾಪಾಡ್ತಾ ಅನುಗ್ರಹ ಮಾಡ್ತಾ ಭಗವಂತ ಇರ್ತಾನೆ, ಒಡೆಯನಾಗಿರ್ತಾನೆ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಈಗ ಇರುವ ಚತುರ್ಮುಖ ಬ್ರಹ್ಮದೇವರಿಗೂ ನಿಯಾಮಕನಾಗಿ ಭಗವಂತ ಇರ್ತಾನೆ ಅನ್ನೋದು ತಗೊಳ್ಳುವುದು. ಇದೇ ರೀತಿಯಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ವಾಯುದೇವರನ್ನು ತಗೊಂಡ್ರು ಅನಾದಿ ಕಾಲ ಅಂದ್ರೆ ಮುಂದೆ ಬರುವಂತಹ ಅನಂತ ವಾಯುಗಳು, ಈಗಿರುವ ವಾಯುದೇವರು ಮುಂದೆ ಬರುವಂತಹ ಅನಂತ ವಾಯುಗಳಿಗೂ ನಿಯಾಮಕ, ಈಗ ಇರುವಂತಹ ವಾಯುದೇವರಿಗೆ ಅವರನ್ನೇ ತಗೊಂಡ್ರು ಕೂಡ ಭೂತಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಭವಿಷ್ಯತ್ತಿನಲ್ಲಿಯೂ ಈ ವಾಯುದೇವರನ್ನು ಕೂಡ ಈಗಿರುವಂತಹ ಈ ವಾಯುದೇವರನ್ನು ಕೂಡ ನಿಯಮನ ಮಾಡ್ತಾ ಇರ್ತಾನೆ ಭಗವಂತ ಅನ್ನುವುದು ಅದು ಅನ್ವಯವಾಗುತ್ತೆ. ಅಷ್ಟೇ ಅಲ್ಲದೆ ಅದೇ ವಿಧವಾಗಿ ನಾವು ಪ್ರತಿಯೊಂದು ಜೀವನ ತಗೋಬಹುದು. ರುದ್ರದೇವರನ್ನು ತಗೊಂಡ್ರೆ ಈಗ ರುದ್ರದೇವರನ್ನು ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಈ ರುದ್ರದೇವರಿಗೆ ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಅವರಿಗೆ ಶೇಷನಾಗಿ ಅನುಗ್ರಹ ಮಾಡಿ, ಅವರು ಶೇಷ ಆಗುವಂತೆ ಮಾಡಿ ನಿತ್ಯ ಸ್ಪರ್ಶ, ತನ್ನ ನಿತ್ಯ ಸ್ಪರ್ಶವನ್ನು ಅನುಗ್ರಹ ಮಾಡ್ತಾರೆ ಭಗವಂತ. ಆದ್ದರಿಂದ ಅದೇ ಒಂದು ಮಹಾಭಾಗ್ಯ ಆಗಿದೆ. ಅಂತಹ ಭಾಗ್ಯವನ್ನು ಈಗ ಇರುವ ರುದ್ರದೇವರಿಗೆ ಭವಿಷ್ಯತ್ತಿನಲ್ಲಿ ಕೊಟ್ಟು, ಆಮೇಲೆ ಆ ಶೇಷದೇವರು ಮೋಕ್ಷಕ್ಕೆ ಹೋದ ಮೇಲೂ ಆ ಮುಕ್ತಿಯಲ್ಲಿಯೂ ಕೂಡ ಆ ಶೇಷದೇವರಲ್ಲಿ ಶಯನ ಮಾಡಿ, ಆ ಶೇಷದೇವರಲ್ಲಿ ಭಗವಂತ ಒಂದು ರೂಪದಲ್ಲಿ ಅಲ್ಲಿ ಇದ್ದು ಆ ಶೇಷದವರನ್ನು ಪುರಿತಾ ಇರ್ತಾನೆ ಅನಂತ ಕಾಲದವರೆಗೂ ಕೂಡ. ಹೀಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅನಂತ ಜೀವರಾಶಿಗಳನ್ನು ನಿಯಮನ ಮಾಡುವುದು ಒಂದು, ಒಂದೇ ಜೀವನ ತಗೊಂಡ್ರೆ ಆ ಜೀವನನ್ನು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿಯಮನ ಮಾಡುವುದು. ಹೀಗೆ ಭಗವಂತನ ಭೂತ ಭವ್ಯ ಭವತ್ ಪ್ರಭು ಅನ್ನುವ ಈ ಅರ್ಥ ಚಿಂತನೆ ಅನಂತ ರೀತಿಗಳಲ್ಲೇ ನಾವು ಮಾಡಬಹುದು. ಎಷ್ಟೆಷ್ಟು ರೀತಿಯಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದು ಜೀವನಿಗೂ ನಾವು ಉತ್ತಮ ಜೀವನ, ಇಂದ್ರ ಮನ್ಮಥ ಮುಂತಾದ ದೇವತೆಗಳಾಗಲಿ, ಎಲ್ಲರಲ್ಲಾಗಲಿ, ಇಲ್ಲ ಸ್ತ್ರೀ ದೇವತೆಗಳಾಗಲಿ, ಎಲ್ಲರನ್ನು ಕೂಡ ಭಗವಂತ ನೇಮನ ಮಾಡ್ತಾ ಈ ವಿಧವಾಗಿ ಭಗವಂತ ಮಾಡ್ತಾನೆ ಅನ್ನುವ ಅರ್ಥಚಿಂತನೆ ಮೂಲಕವಾಗಿ ಈ ಭೂತ ಭವ್ಯ ಭವತ್ ಪ್ರಭು ಅನ್ನುವ ಅರ್ಥಚಿಂತನೆ ಬರುತ್ತೆ. ಇಲ್ಲಿ ಒಂದು ವಿಷಯವನ್ನ ಮಾತ್ರ ಮಾಡಿ ಮುಗಿಸೋಣ. ನಮಗೆ ನಿಮ್ಗೆಲ್ಲ ಗೊತ್ತಾದಂತೆ ಈ ಮುತ್ತಿನ ಚಿಪ್ಪೆ ಅಂತೀವಿ ನೋಡ್ರಿ, ಶುಕ್ತಿ ರಜತ ಅಂತ ಹೇಳಿ. ಆ ಶುಕ್ತಿ ರಜತವನ್ನು ಇಟ್ಟುಕೊಂಡು ಕೆಲವು ಜನ ವ್ಯಾಖ್ಯಾನ ಮಾಡ್ತಾರೆ. ಶಂಕರ ಭಾಷ್ಯದಲ್ಲಿ ಹೇಳುವಂತಹದ್ದು ಈ ಜಗತ್ತಿಗೂ ಭಗವಂತನಿಗೂ ಭೇದಾಭೇದವನ್ನು ಹೇಳ್ತಾರೆ. ಅಂದ್ರೆ ಹೇಗಾದರೆ ಮುತ್ತಿನ ಚಿಪ್ಪೆನಲ್ಲಿರುವಂತಹ ಬೆಳ್ಳಿಗೆ ಮುತ್ತಿನ ಚಿಪ್ಪೆಗೂ ಭೇದ ಅಥವಾ ಭೇದಾಭೇದ ಯಾರು ಇರೋದಿಲ್ಲ. ಅವುಗಳನ್ನು ನಾವು ಭೇದ ಹೇಳಕ್ಕಾಗೋದಿಲ್ಲ, ಭೇದ ಅಭೇದ ಹೇಳಕ್ಕಾಗೋದಿಲ್ಲ. ಮುತ್ತಿನ ಚಿಪ್ಪೆನಲ್ಲಿ ಬೆಳ್ಳಿ ಇದೆ ಇದ್ದಂತೆ ಕಾಣತ್ತೆ, ನಿಜವಾಗಿ ಬೆಳ್ಳಿ ಇಲ್ಲ, ಆದ್ರೆ ಬೆಳ್ಳಿ ಇದ್ದಂತೆ ಕಾಣುತ್ತೆ. ಹಾಗೆ ಈ ಜಗತ್ತು ಇದ್ದಂತೆ ಕಾಣತ್ತೆ, ನಿಜವಾಗಿ ಈ ಜಗತ್ತು ಇಲ್ಲ, ಜಗತ್ತು ಮಿಥ್ಯಾರೂಪಕವಾಗಿದೆ. ಈ ಜಗತ್ತು ಇದ್ದಂತೆ ಕಾಣುವುದು ಭಗವಂತನೇ ಕಾಣತಾ ಇದ್ದಾನೆ ಜಗತ್ತಿನಂತೆಲ್ಲ. ಆದ್ದರಿಂದ ಭಗವಂತನಿಗೂ ಈ ಜಗತ್ತಿಗೂ ನಾವು ಅಭೇದವನ್ನು ನೋಡಬೇಕಾಗಿ ಬರುತ್ತೆ. ಆದ್ದರಿಂದ ತದ್ ಅನನ್ಯತ್ವಂ ಆರಂಭಣತ್ವಾದಿಭ್ಯ ಅಂತ ಹೇಳಿ ಅವಳು ಹೇಳ್ತಾ ಆ ಸೂತ್ರದಲ್ಲಿ ಶಂಕರ ಭಾಷ್ಯದ ಪ್ರಕಾರನೇ ಅದನ್ನೇ ಹೇಳಿದ್ದಾರೆ ಅಂತ ಹೇಳಿದರೆ, ಅದನ್ನೇ ಪುರುಷೋಕ್ತ ಕೂಡ ಹೇಳುವಂತಹದ್ದು, ಪುರುಷ ಏವೇದಂ ಸರ್ವಂ ಅಂತ ಹೇಳಿದಾಗ ಪುರುಷ ರೂಪಿ ಪರಮಾತ್ಮನೇ ಇದೆಲ್ಲವೂ ಆಗಿದ್ದಾನೆ. ಅದೇ ವಿಧವಾಗಿ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳುವುದು ಇದೆಲ್ಲ ಭಗವಂತನೇ ಆಗಿದೆ. ಆದ್ದರಿಂದ ಇವೆಲ್ಲವೂ ನಾವು ಒಪ್ಪಿದಾಗ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಗೆ ಹೇಳಕ್ಕಾಗತ್ತೆ? ಯಾಕಂದ್ರೆ ಭೂತ ಭವ್ಯ ಭವತ್ನಲ್ಲಿರುವಂತಹ ಬೇರೆ ಬೇರೆ ನೀವು ಚೇತನರು ಜಡ ಜಗತ್ತು ಯಾವುದೇ ಹೇಳಿದ್ದೀರೋ ಇವೆಲ್ಲವೂ ಕೂಡ ಕಲ್ಪಿತವಾಗಿದೆ. ಆದ್ದರಿಂದ ಭಗವಂತ ಇವೆಲ್ಲಕ್ಕೂ ಒಡೆಯನಾಗಿದ್ದಾನೆ ಅಂತ ನೀವು ಹೇಗೆ ಹೇಳಲಿಕ್ಕಾಗತ್ತೆ ಅಂತ ಆಕ್ಷೇಪ ತಗೊಂಡು ಬರ್ತಾರೆ ಪೂರ್ವ ಪಕ್ಷಿಗಳು. ಆವಾಗ ಅದಕ್ಕೆ ಸಮಾಧಾನ ಏನಂತ ಹೇಳಿದೆ, ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ವಚನ ಅದು ನಿರ್ಗುಣ ಬ್ರಹ್ಮನೂ ಅಲ್ಲ, ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅಂತ ಪುರುಷ ಸೂಕ್ತವೇ ಹೇಳ್ತಾ ಇದೆ. ಆದ್ದರಿಂದ ಹಾಗೆ ಹೇಳುವಂತಹ ಪುರುಷ ಸೂಕ್ತ ಅದು ಭಗವಂತನನ್ನು ಆ ಅರ್ಥದಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪುರುಷ ಏ ವೇದಂ ಸರ್ವಂ ಅಂತ ಹೇಳಿದ್ದು ಭಗವಂತನ ನಿರ್ಗುಣತ್ವವನ್ನು ಹೇಳ್ತಾ ಇದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಪುರುಷ ಸೂಕ್ತವೇ ನಮಗೆ ಸಹಸ್ರ ಶಿಷ್ಯ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಹೇಳಿದಾಗ ಅವನ ಆಕಾರತ್ವವನ್ನು ಹೇಳ್ತಾ ಇದೆ, ಅವನ ಗುಣಗಳನ್ನು ಹೇಳ್ತಾ ಇದೆ. ಆದ್ದರಿಂದ ಭಗವಂತ ಪ್ರಾಕೃತ ಆಕಾರವಿಲ್ಲದವನೇ ಹೊರತು ಅವನಿಗೆ ಅಪ್ರಾಕೃತವಾದ ಆಕಾರವೂ ಇದೆ, ಅಪ್ರಾಕೃತವಾದ ಗುಣಗಳು ಇದೆ. ಆದ್ದರಿಂದ ಇಲ್ಲಿ ಹೇಳುವಂತಹ ಮಾತಿಗಳಿಗೆ ನಾವು ಭೂತ ಭವ್ಯ ಭವತ್ ಪ್ರಭು ಅನ್ನೋದು ಸಾಧ್ಯವಾಗತ್ತೆ. ಅದಕ್ಕೆ ಸರಿಯಾದ ಎಲ್ಲ ಕೂಡ ಸರಿಯಾದ ಅರ್ಥವನ್ನು ಮಾಡಿದಾಗ ಎವ್ರಿಥಿಂಗ್ ಇಸ್ ಕನ್ಸಿಸ್ಟೆಂಟ್. ಪುರುಷೇ ವೇದಂ ಸರ್ವಂ ಅನ್ನುವುದು ಭಗವಂತ ಎಲ್ಲವೂ ಆಗಿದ್ದಾನೆ ಅಂದ್ರೆ ಎಲ್ಲಗಳ ನಿಯಾಮಕನೂ ಆಗಿದ್ದಾನೆ. ಆದ್ದರಿಂದ ಅದು ಅದನ್ನು ಹೇಳುತ್ತೆ. ಈ ವಿಧವಾಗಿ ನಿರ್ಗುಣ ಬ್ರಹ್ಮ ಅನ್ನುವ ಕಾನ್ಸೆಪ್ಟೇ ಸರಿ ಇಲ್ಲ. ಪುರುಷ ಸೂಕ್ತದಲ್ಲಿ ಹೇಳಿದ ಮಾತುಗಳು, ಇಲ್ಲಿ ಹೇಳಿದ ಮಾತುಗಳು, ಇದು ಮುತ್ತಿನ ಚಿಪ್ಪಿನಂತೆ ಅಲ್ಲ, ಈ ಜಗತ್ತು ಮಿಥ್ಯವಲ್ಲ, ಭಗವಂತನಿಗೆ ಜಗತ್ತಿಗೆ ಅಭೇದ ಅನ್ನುವುದು ನೋಡ್ಲಕ್ಕಾಗೋದಿಲ್ಲ, ಭಗವಂತನೇ ಜಗತ್ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ, ಜಗತ್ತು ಬೇರೆ ಆಗಿದೆ, ಭಗವಂತ ಬೇರೆ ಆಗಿದ್ದಾನೆ. ಇವೆಲ್ಲವನ್ನು ನಾವು ಒಪ್ಪಿದಾಗ ಈಶಾನಃ ಭೂತ ಭವ್ಯಸ್ಯ ಸ ಏವ ಅದ್ಯ ಸ ಉ ಶ್ವಃ ಅನ್ನುವ ಕಾಟಕ ಉಪನಿಷತ್ತಿನಲ್ಲಿ ವಾಕ್ಯದ ಪ್ರಕಾರವೂ ಕೂಡ ಭಗವಂತ ಈ ಜಗತ್ತಿಗೆ ಒಡೆಯ ಸ್ವಾಮಿಯಾಗಿದ್ದಾನೆ ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಕಾಣಿಸುವಂತಹ ಮಾತಾಗಿದೆ. ಆದ್ದರಿಂದ ಆ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲವೂ ಒಂದೇ ಅಭಿಪ್ರಾಯವನ್ನು ಹೇಳುತ್ತೆ ಅಂತ ನಾವು ತಿಳ್ಕೋಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದೆ ಸ್ವಲ್ಪ ಇವತ್ತು ಕೇಳಬಹುದು, ಆಮೇಲೆ ಇನ್ನೂ ಎಕ್ಸ್ಟ್ರಾ ಪ್ರಶ್ನೆ ಇದೆ ಆಮೇಲೆ ನೋಡೋಣ ರೀ. ಹರೇ ಶ್ರೀನಿವಾಸ.